ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಶಾಂತಿಯು ನಿಮ್ಮೊಂದಿಗಿರಲಿ. ಪ್ರತಿಯೊಬ್ಬರೂ ತನ್ನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನವನ್ನು ಹೊಂದಿಕೊಳ್ಳುವಂತೆ ಆತನು ಸ್ಥಾಪಿಸಿದ ನೀತಿವಂತಿಕೆಯ ಮಾರ್ಗಕ್ಕೆ ಅಧೀನಪಡಿಸಿಕೊಳ್ಳುವುದಕ್ಕೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಯಸುವಂತಹ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ಹಿಂದಿರುಗಿ ಬರಲು ಶಕ್ತರಾಗಿರುವುದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ತೋರಾದಲ್ಲಿನ ನಮ್ಮ ಅಧ್ಯಯನದಲ್ಲಿ ಕರ್ತನಾದ ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಮೊದಲ ಮನುಷ್ಯರನ್ನು ಉಂಟು ಮಾಡಿದನು, ದೇವರು ಅವರನ್ನು ಯಾಕೆ ಉಂಟು ಮಾಡಿದನೆಂಬುದನ್ನು ಸಹ ನಾವು ಕಲಿತುಕೊಂಡಿದ್ದೇವೆ. ಅವರು ತನ್ನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬ ಮತ್ತು ಇದರ ಫಲವಾಗಿ ಅವರು ಅದ್ಭುತವಾದ ಮತ್ತು ಅಗಾಧವಾದ ಸಂಬಂಧವನ್ನು ತನ್ನೊಂದಿಗೆ ಅವರು ಎಂದೆಂದಿಗೂ ಅನುಭವಿಸುವುದಕ್ಕೆ ದೇವರು ಬಯಸಿದನು. ಹಾಗಾಗಿ ತನಗೆ ವಿಧೇಯನಾಗುವುದಕ್ಕೆ ಸಾಕಾಗುವಷ್ಟು ಆದಾಮನು ತನ್ನನ್ನು ಪ್ರೀತಿಸುತ್ತಾನೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸುವುದಕ್ಕಾಗಿ ದೇವರು ಅವನ ಎದುರಿಗೆ ಒಂದು ಸರಳವಾದ ಪರೀಕ್ಷೆಯನ್ನು ಹೇಗೆ ಇಟ್ಟನೆಂಬುದನ್ನು ನಾವು ನೋಡಿದೆವು. ಮೊದಲನೆಯ ಸ್ತ್ರೀ ಉಂಟಾಗುವುದಕ್ಕಿಂತ ಮೊದಲು ದೇವರು ಆದಾಮನಿಗೆ ಹೀಗೆ ಆಜ್ಞಾಪಿಸಿದನು, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣನ್ನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ಒಳ್ಳೆಯದರ ಮತ್ತು ಕೆಟ್ಟದರ ಅರುವನ್ನು ಹುಟ್ಟಿಸುವ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೆ ಹೋಗುವಿ. ಹೀಗೆ ದೇವರು ಆದಾಮನನ್ನು ಪರೀಕ್ಷೆಗೊಳಪಡಿಸಿ ಮರಣವು ಅವಿಧೇಯತೆಗಾಗಿ ತನ್ನೊಂದಿಗೆ ಬೇರ್ಪಡುವುದಕ್ಕೆ ಇರುವ ಶಿಕ್ಷೆ ಎಂದು ಎಚ್ಚರಿಸಿದನು. ದೇವರು ಆದಾಮನನ್ನು ಪ್ರೀತಿಸಿದನು ಮತ್ತು ಎಂದೆಂದಿಗೂ ತನ್ನೊಂದಿಗೆ ಅನ್ಯೂನ್ಯತೆಯನ್ನು ಅವನು ಆನಂದಿಸಬೇಕೆಂದು ಬಯಸಿದನು. ಹೇಗೂ ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ದೇವರು ನಿಷೇಧಿಸಿದ್ದ ಮರದ ಹಣ್ಣನ್ನು ತಿನ್ನುವುದರಿಂದ ಆದಾಮ ಮತ್ತು ಹವ್ವ ಸೈತಾನನಿಗೆ ಕಿವಿಗೊಟ್ಟು ದೇವರಿಗೆ ಅವಿಧೇಯರಾದದ್ದನ್ನು ನಾವು ಓದಿಕೊಂಡಿದ್ದೇವೆ. ಹಾಗಾದರೆ ಈ ದಿನ ಆದಾಮ ಮತ್ತು ಹವ್ವ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ ನಂತರ ಏನು ಸಂಭವಿಸಿತೆಂಬುದನ್ನು ನೋಡುವುದಕ್ಕೆ ತೋರಾದಲ್ಲಿರುವ ಆದಿಕಾಂಡ ಪುಸ್ತಕದ ಮೂರನೆಯ ಅಧ್ಯಾಯದಲ್ಲಿರುವುದನ್ನು ಅಭ್ಯಾಸ ಮಾಡುವುದಕ್ಕೆ ನಾವು ಮುಂದುವರಿಸೋಣ. ಏಳನೆಯ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲೆದು ಉಟ್ಟುಕೊಂಡರು. ದೇವರಿಗೆ ಅವಿಧೇಯರಾದ ನಂತರ ಆದಾಮ ಹವ್ವ ಮಾಡಿದ ಮೊದಲನೆಯ ಸಂಗತಿ ಯಾವುದು? ಅವರು ತಮ್ಮ ಅಪಮಾನಗಳನ್ನು ಮತ್ತು ಪಾಪವನ್ನು ಮುಚ್ಚಿಕೊಳ್ಳುವುದಕ್ಕೆ ಪ್ರಯತ್ನಿಸಿದರು. ಒಳ್ಳೆದರ ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವಂತಹ ಮರದ ಹಣ್ಣನ್ನು ಆದಾಮ ಮತ್ತು ಹವ್ವ ತಿನ್ನುವುದಕ್ಕೆ ಮೊದಲು ಅವರಿಬ್ಬರೂ ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ. ಆದಿಕಾಂಡ 2:25 ಈ ವಾಕ್ಯ ಬರೆಯಲ್ಪಟ್ಟಿದೆ ಎಂಬುದನ್ನು ನಾವು ಈಗಾಗಲೇ ಕಲಿತುಕೊಂಡಿದ್ದೇವೆ. ಆದರೆ ಈಗ ಅವರ ಶರೀರದಲ್ಲಾದ ಬದಲಾವಣೆಯ ಕುರಿತು ಅವರ ಆಲೋಚನೆಗಳು ಬದಲಾಯಿತು. ತಮ್ಮನ್ನು ತೀರ್ಪು ಮಾಡುವ ಪರಿಶುದ್ಧನಾದವನ ಮುಂದೆ ಅಪಮಾನದ ಮತ್ತು ಪಾಪದ ಅನುಭವ ಪಟ್ಟರು. ಹಾಗಾಗಿ ತಮ್ಮ ಅಪಮಾನವನ್ನು ಮುಚ್ಚಿಕೊಳ್ಳುವ ಪ್ರಯತ್ನದಲ್ಲಿ ಅಂಜೂರ ಮರದ ಎಲೆಗಳನ್ನು ಹೊಲೆದು ಉಟ್ಟಿಕೊಂಡು ತಮ್ಮ ಬೆತ್ತಲೆ ಶರೀರವನ್ನು ಮುಚ್ಚಿಕೊಂಡರು. ಹೇಗೂ ಅವರು ಎಲೆಗಳನ್ನು ಹೊಲೆದು ತಮ್ಮ ದೇಹದ ಮೇಲೆ ಉಟ್ಟುಕೊಂಡಿದ್ದು ಅವರ ಹೃದಯಗಳಲ್ಲಿರುವ ಪಾಪವನ್ನು ತೆಗೆದುಹಾಕಲಿಲ್ಲ. ಮುಂದೆ ವಾಕ್ಯ ಹೀಗೆ ಹೇಳುತ್ತದೆ, ತರುವಾಯ ಯಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡಿದ್ದರು. ಆದಿಕಾಂಡ 3:8 ಅವರು ಪಾಪ ಮಾಡಿದ ನಂತರ ಆದಾಮ ಮತ್ತು ಹವ್ವ ಇಬ್ಬರಿಗೆ ವಿಷಯಗಳು ಹೇಗೆ ವ್ಯತ್ಯಾಸವುಳ್ಳದಾದವು? ಅವರು ದೇವರಿಗೆ ಅವಿಧೇಯರಾಗಿರುವುದಕ್ಕಿಂತ ಮೊದಲು ದೇವರು ಅವರೊಂದಿಗೆ ಮಾತಾಡುವುದಕ್ಕೆ ಬಂದಾಗಲೆಲ್ಲ ಅವರು ಸಂತೋಷ ಪಡುತ್ತಿದ್ದರು. ಹೇಗೂ ಈಗ ದೇವರು ತಮ್ಮ ಸಮೀಪಕ್ಕೆ ಬಂದಾಗ ಅವರು ಭಯದಿಂದ ಮತ್ತು ಅಪಮಾನದಿಂದ ನಡುಗುತ್ತಾ ತೋಟದಲ್ಲಿರುವ ಮರಗಳ ಹಿಂದೆ ಬಚ್ಚಿಟ್ಟುಕೊಳ್ಳುವುದಕ್ಕೆ ಪ್ರಯತ್ನಿಸಿದರು. ಆದಾಮನು ಯಾಕೆ ಭಯದಿಂದ ಬಚ್ಚಿಟ್ಟುಕೊಂಡನು? ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವೇನಲ್ಲ. ಒಬ್ಬರು ಇನ್ನೊಬ್ಬರ ಹೊಲದಲ್ಲಿ ಕಳ್ಳತನ ಮಾಡಿದರೆ ಆ ಹೊಲದ ಯಜಮಾನನ ಸ್ವರವನ್ನು ಕೇಳಿಸಿಕೊಂಡರೆ ಅವನು ಏನು ಮಾಡುತ್ತಾನೆ? ಅವನು ಬಚ್ಚಿಟ್ಟುಕೊಳ್ತಾನೆ. ಅದೇ ರೀತಿಯಲ್ಲಿ ದೇವರು ಯಾವುದನ್ನು ನಿಷೇಧಿಸಿದ್ದನೋ ಅದನ್ನು ಮಾಡಿದಾಗ ಬಚ್ಚಿಟ್ಟುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಾನೆ. ತಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದನೆಂಬುದನ್ನು ಆದಾಮನು ತುಂಬಾ ಚೆನ್ನಾಗಿ ತಿಳಿದುಕೊಂಡಿದ್ದನು. ದೇವರ ಆಜ್ಞೆಗೆ ಅವಿಧೇಯನಾದ ನಂತರ ಆದಾಮನು ಭಯಗ್ರಸ್ತನಾದನೋ? ಖಂಡಿತವಾಗಿಯೂ. ಯಾಕೆ? ಯಾಕೆಂದರೆ ಒಳ್ಳೆದರ ಮತ್ತು ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದ ದಿನವೇ ನೀನು ಸಾಯುವಿ ಎಂದು ದೇವರು ಸ್ಪಷ್ಟವಾಗಿ ಹೇಳಿದ್ದನು. ದೇವರು ತನ್ನ ಮಾತನ್ನು ನೆರವೇರಿಸಿದನೋ? ನಿಜವಾಗಿಯೂ ಆದಾಮನು ಸತ್ತುಹೋದನೋ? ನೀವೇನು ಆಲೋಚಿಸುತ್ತೀರಿ? ದೇವರು ತಾನು ಸೃಷ್ಟಿಸಿದ ಜನರನ್ನು ನಿಜವಾಗಿಯೂ ಶಿಕ್ಷಿಸಿದನು? ಒಬ್ಬನು ಒಂದು ಪ್ರಶ್ನೆಗೆ ಉತ್ತರವನ್ನು ಇನ್ನೊಂದು ಪ್ರಶ್ನೆಯಿಂದ ಕೊಡುವುದಿಲ್ಲ, ಆದರೆ ನಾವು ಈ ಪ್ರಶ್ನೆಗೆ ಉತ್ತಮವಾದ ಉತ್ತರವನ್ನು ಇನ್ನೊಂದು ಪ್ರಶ್ನೆಯಿಂದ ಕೊಡುತ್ತೇವೆ. ದೇವರು ತನ್ನ ಮೇಲೆ ಅಧಿಕಾರ ನಡೆಸುವುದನ್ನು ತಿರಸ್ಕರಿಸಿದ ನಂತರ ಲೂಸಿಫರನಿಗೆ, ಅಂದರೆ ಸೈತಾನನಿಗೆ, ಕರ್ತನು ಏನು ಮಾಡಿದನು? ಪಾಪ ಮಾಡಿದ ಸೈತಾನನ ಮತ್ತು ಅವನ ದೂತರುಗಳು ತಪ್ಪು ಮಾಡಲಿಲ್ಲವೆಂದು ದೇವರು ತೀರ್ಪು ಕೊಟ್ಟನು? ಇಲ್ಲ, ದೇವರು ಹಾಗೆ ಮಾಡಲಿಲ್ಲ. ಆದರೆ ಅವರನ್ನು ತನ್ನ ಪ್ರಸನ್ನತೆಯಿಂದ ದೊಬ್ಬಿಬಿಟ್ಟನು. ಅದು ಮಾತ್ರವಲ್ಲದೆ ಆತನು ಅವರಿಗಾಗಿ ನಿತ್ಯವಾದ ಬೆಂಕಿಯನ್ನು ಸೃಷ್ಟಿಸಿದನು. ಸೈತಾನನ ಹಾಗೆಯೇ ಆದಾಮನು ಸಹ ತನ್ನ ಮೇಲಿನ ದೇವರು ಆಳ್ವಿಕೆಯನ್ನು ತಿರಸ್ಕರಿಸಿದನು. ಇದೇನು ದೊಡ್ಡ ವ್ಯವಹಾರವಲ್ಲ ಎಂದು ದೇವರು ಸುಮ್ಮನೆ ಹೇಳಿ ಆದಾಮನಿಗೆ ಯಾವ ತೀರ್ಪನ್ನು ಕೊಡದೆ ಕಳುಹಿಸಿಬಿಟ್ಟನೋ? ಎಂದಿಗೂ ಇಲ್ಲ. ದೇವರು ಪರಿಶುದ್ಧನು ಮತ್ತು ಆತನು ಪಾಪಕ್ಕೆ ತೀರ್ಪು ಕೊಟ್ಟೇ ಕೊಡುತ್ತಾನೆ. ಎಂದೆಂದಿಗೂ ಅತೀ ಬುದ್ಧಿವಂತ ವ್ಯಕ್ತಿಯಾಗಿದ್ದ ಲಿಯೋನಾರ್ಡ್ ಡಾವಿನ್ಸಿ ಹೇಳುವುದೇನೆಂದರೆ, ಕೆಟ್ಟತನವನ್ನು ಶಿಕ್ಷಿಸದೆ ಇರುವವನು ಅದನ್ನು ಮಾಡುವುದಕ್ಕೆ ಆಜ್ಞಾಪಿಸಿದವನಾಗುತ್ತಾನೆ. ದೇವರು ಎಂದಿಗೂ ಕೆಟ್ಟತನವನ್ನು ಅನುಮೋದಿಸುವುದಿಲ್ಲ, ಆತನು ಅದನ್ನು ಶಿಕ್ಷಿಸುತ್ತಾನೆ. ಪ್ರವಾದಿಯಾದ ಹಬಕೂಕನು ಹೀಗೆ ಬರೆಯುತ್ತಾನೆ, ನನ್ನ ದೇವರಾದ ಯಹೋವನೇ, ನನ್ನ ಸದಮಲ ಸ್ವಾಮಿಯೇ, ಕೇಡನ್ನು ನೋಡಲಾರದ ಪವಿತ್ರ ದೃಷ್ಟಿಯುಳ್ಳವನೇ, ಕೆಡುಕನ್ನು ಕಟಾಕ್ಷಿಸಲಾರದವನೇ. ಹೌದು, ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನೆಂತಲೂ ಹೇಳಿಯದೆ ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿಬಿಡುವುದು ಭಯಂಕರವಾದದ್ದು. ದೇವರು ಪ್ರತಿಯೊಂದು ಪಾಪವನ್ನು ತೀರ್ಪು ಮಾಡಿ ಶಿಕ್ಷಿಸುವುದಕ್ಕೆ ಆತನ ಪರಿಶುದ್ಧ ಸ್ವಭಾವ ಅವಶ್ಯಕವಾಗಿದೆ. ಆದ್ದರಿಂದ ಆದಾಮ ಹವ್ವ ಪಾಪ ಮಾಡಿದ್ದರಿಂದ ಅವರಿಗೆ ತೀರ್ಪು ಮಾಡುವುದು ಅಗತ್ಯವಾಗಿತ್ತು. ಹಾಗಾಗಿಯೇ ಮುಂದಿನ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, ಯಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತೀ ಎಂದು ಕೂಗಿ ಕೇಳಿದನು. ಆದಾಮನು ಪಾಪ ಮಾಡಿದ ನಂತರ ದೇವರು ಏನು ಮಾಡಿದನು? ದೇವರು ಆದಾಮನನ್ನು ಹುಡುಕುತ್ತಾ ಹೋಗಿ ನೀನು ಎಲ್ಲಿರುತ್ತೀ ಎಂದು ಕೂಗಿದನು. ದೇವರು ಕರೆದಾಗ ಆದಾಮನು ಆತನೆದುರಿಗೆ ಬಂದನೋ? ಇಲ್ಲ, ಅವನು ದೇವರಿಂದ ಬಚ್ಚಿಟ್ಟುಕೊಳ್ಳುವುದಕ್ಕೆ ಪ್ರಯತ್ನಿಸಿದನು. ದೇವರು ಆದಾಮನನ್ನು ಯಾಕೆ ಕರೆದನು? ಆದಾಮನು ಎಲ್ಲಿದ್ದಾನೆಂಬುದು ದೇವರಿಗೆ ಗೊತ್ತಿರಲಿಲ್ಲವೋ? ಪ್ರತಿಯೊಂದನ್ನು ನೋಡುವಂತಹ ಮತ್ತು ತಿಳಿದುಕೊಳ್ಳುವಂತಹ ದೇವರಿಗೆ ಆದಾಮನು ಎಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆಂಬುದು ತಿಳಿದಿತ್ತು. ಆದಾಮನು ತಾನು ಮಾಡಿದ ತಪ್ಪನ್ನು ಗುರುತಿಸಿ ಅದನ್ನು ತನ್ನ ಮುಂದೆ ಅರಿಕೆ ಮಾಡಿಕೊಳ್ಳಬೇಕೆಂದು ದೇವರು ಬಯಸಿದ್ದನು. ಆದುದರಿಂದ ಆತನು ಆದಾಮನನ್ನು ಕೂಗಿದನು. ಆದಾಮನು ತನಗೆ ಅವಿಧೇಯನಾದಾಗ್ಯೂ ಸಹ ದೇವರು ಅವನನ್ನು ಇನ್ನೂ ಪ್ರೀತಿಸುತ್ತಿದ್ದನು. ನೀನು ಎಲ್ಲಿರುತ್ತೀ ಎಂದು ದೇವರು ಕೇಳಿದಾಗ ಆದಾಮನು ಏನೆಂದು ಉತ್ತರಿಸಿದನು? ವಾಕ್ಯ ಹೀಗೆ ಹೇಳ್ತದೆ, ಆದಾಮನು ದೇವರಿಗೆ, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಅದಕ್ಕಾತನು, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೀಯಾ ಎಂದು ಕೇಳಲು ಆ ಮನುಷ್ಯನು, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ಯಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಆದಾಮ ಮತ್ತು ಹವ್ವ ಇಬ್ಬರೂ ದೇವರಿಗೆ ಹೇಗೆ ಉತ್ತರಿಸಿದರೆಂಬುದನ್ನು ನೀವು ಕೇಳಿದಿರೋ? ಒಬ್ಬೊಬ್ಬರು ಬೇರೊಬ್ಬರ ಮೇಲೆ ದೋಷ ಹೊರಿಸುವುದಕ್ಕೆ ಪ್ರಯತ್ನಿಸಿದರು. ಆದಾಮನು ದೇವರ ಮತ್ತು ಹವ್ವ ಇಬ್ಬರನ್ನೂ ಅಪಾದಿಸಿ, ಇದು ನನ್ನ ತಪ್ಪಲ್ಲ, ನೀನು ನನಗೆ ಕೊಟ್ಟಿರುವ ಈ ಸ್ತ್ರೀ ತಪ್ಪು ಎಂದು ಹೇಳಿದನು. ಹವ್ವಳು ಸರ್ಪದ ಮೇಲೆ ದೋಷ ಹೊರಿಸಿ ನನ್ನ ಮೇಲೆ ತಪ್ಪು ಹೊರಿಸಬೇಡ, ಸರ್ಪವು ನನ್ನನ್ನು ವಂಚಿಸಿತು ಎಂದು ಹೇಳಿದಳು. ಹೇಗೂ ಮನುಷ್ಯನ ಹೃದಯವನ್ನು ಬಲ್ಲಂತ ದೇವರು ಇಬ್ಬರೂ ಅಪರಾಧಿಗಳೆಂಬುದನ್ನು ತಿಳಿದಿದ್ದನು. ಮರದ ಹಣ್ಣನ್ನು ಅವರು ತಿನ್ನುವಂತೆ ದೇವರು ಮಾಡಲಿಲ್ಲ. ಸೈತಾನನು ಸಹ ಅವರು ಇದನ್ನು ತಿನ್ನುವಂತೆ ಮಾಡಲಿಲ್ಲ. ಸೈತಾನನು ಜನರನ್ನು ಶೋಧನೆಗೆ ಒಳಪಡಿಸಿ ಮೋಸಗೊಳಿಸುತ್ತಾನೆ, ಆದರೆ ಪಾಪ ಮಾಡುವಂತ ಅವರನ್ನು ಬಲವಂತಪಡಿಸುವುದಿಲ್ಲ. ಸೈತಾನನು ಅವಳನ್ನು ಮೋಸಗೊಳಿಸಿದನು, ಆದರೆ ಅವಳು ಮಾಡಿದ್ದೇನೆಂದರೆ ದೇವರ ಮುಂದೆ ಪಾಪ ಮಾಡಿದಳು. ಆದಾಮನ ವಿಷಯದಲ್ಲಿ ವಾಕ್ಯ ನಮಗೆ ಹೇಳುವುದೇನೆಂದರೆ ಅವನು ವಂಚನೆಗೆ ಒಳಗಾಗಲಿಲ್ಲ. ಅದು 1 ತಿಮೋತಿ 2:14 ನಾವು ನೋಡಬಹುದು. ಅವನು ಪ್ರಜ್ಞಾಪೂರ್ವಕವಾಗಿ ತನ್ನ ಸ್ವಂತ ದಾರಿಯಲ್ಲಿ ಹೋಗುವುದಕ್ಕೆ ಆರಿಸಿಕೊಂಡನು. ದೇವರು ತನಗೆ ಯಾವುದನ್ನು ಆಜ್ಞಾಪಿಸಿದ್ದನೆಂಬುದನ್ನು ಆದಾಮನು ನಿಶ್ಚಯವಾಗಿ ತಿಳಿದಿದ್ದನು. ಆದರೆ ನೀತಿವಂತಿಕೆಯ ಮಾರ್ಗವನ್ನು ಬಿಟ್ಟು ಅನೀತಿವಂತಿಕೆಯ ಮಾರ್ಗವನ್ನು ಹಿಂಬಾಲಿಸಿದನು ಮತ್ತು ಅವನು ದೇವರಿಗೆ ಅವಿಧೇಯನಾಗುವುದನ್ನು ನಿಲ್ಲಿಸಲಿಲ್ಲ. ಆದರೆ ಬೇರೆಯವರ ಮೇಲೆ ತಪ್ಪು ಹೊರಿಸುವುದಕ್ಕೆ ಪ್ರಯತ್ನಿಸಿ ತನ್ನ ಪಾಪಕ್ಕೆ ಮತ್ತೊಂದು ಪಾಪವನ್ನು ಕೂಡಿಸಿಕೊಂಡನು. ಈ ದಿನದವರೆಗೆ ಜನರು ತಮ್ಮ ತಪ್ಪುಗಳಿಗಾಗಿ ಬೇರೆಯವರನ್ನು ದೂಷಿಸುವುದಕ್ಕೆ ಈಗಲೂ ಪ್ರಯತ್ನಿಸುತ್ತಾರೆ. ಆದರೆ ದೇವರು ಸತ್ಯವನ್ನು ತಿಳಿದವನಾಗಿದ್ದಾನೆ. ಪರಿಶುದ್ಧ ವಾಕ್ಯಗಳ ಮೂಲಕವಾಗಿ ದೇವರು ಜನರೊಂದಿಗೆ ಮಾತಾಡುತ್ತಾ ನೀನು ಎಲ್ಲಿದ್ದೀ, ನನಗೆ ಉತ್ತರಿಸು ಎಂದು ಕೇಳುತ್ತಾನೆ. ನೀನು ಏನು ಮಾಡುತ್ತಿದ್ದಿ? ನನ್ನ ವಾಕ್ಯವನ್ನು ನಂಬಿ ವಿಧೇಯನಾಗುವುದಕ್ಕೆ ಯಾಕೆ ತಿರಸ್ಕರಿಸಿದ್ದಿ? ನನ್ನ ಒಳ್ಳೆಯತನವನ್ನು ಯಾಕೆ ಕಡೆಗಣಿಸಿದ್ದಿ? ನಿನ್ನ ಸ್ವಂತ ಪಾಪಗಳಿಗಾಗಿ ಬೇರೆಯವರನ್ನು ದೂಷಿಸುವುದಕ್ಕೆ ಯಾಕೆ ಪ್ರಯತ್ನಿಸುತ್ತಿ? ನನ್ನ ಜೀವದಾಣೆ ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದಾಗಿ ಕರ್ತನು ಹೇಳುತ್ತಾನೆ. ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಲೇಬೇಕು. ಇದು ರೋಮಾಪುರ 14:11-12 ಬರೆಯಲ್ಪಟ್ಟಿದೆ. ದೇವರು ಆದಾಮ, ಹವ್ವ, ಸರ್ಪ ಮತ್ತು ಸೈತಾನನಿಗೆ ಹೇಗೆ ನ್ಯಾಯ ತೀರ್ಪು ಮಾಡಿದ ಎಂಬುದನ್ನು ನೋಡುವುದಕ್ಕೆ ಈ ಅಧ್ಯಾಯದಲ್ಲಿ ಈಗ ಮುಂದುವರಿಸೋಣ. ದೇವರ ವಾಕ್ಯ ಹೀಗೆ ಹೇಳುತ್ತದೆ: ಆಗ ಯಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಹರಿದು ಮುಂದಿನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೇ ತಿನ್ನುವಿ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ. ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗಿರುವನು ಎಂದು ಹೇಳಿದನು. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಲೇಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೀ ಎಂದು ಹೇಳಿದನು. ಅವರ ಪಾಪವು ಯಾವುದನ್ನು ಉತ್ಪತ್ತಿ ಮಾಡಿತೆಂಬುದನ್ನು ನೀವು ನೋಡಿದಿರಾ? ಇದು ದುಃಖ, ನೋವು, ಮುಳ್ಳುಗಳು, ದತ್ತುರಿಗಳು, ಬೆವರು, ರೋಗ ಮತ್ತು ಮರಣವನ್ನು ಉತ್ಪತ್ತಿ ಮಾಡಿತು. ಹೌದು, ಪಾಪವು ಕೊಡುವ ಸಂಬಳ ಮರಣ. ರೋಮಾಪುರ 6:23. ಅವರು ನಿಷೇಧಿಸಲ್ಪಟ್ಟ ಮರದ ಹಣ್ಣನ್ನು ತಿಂದರೆ ಅವರಿಗೆ ಏನು ಸಂಭವಿಸುತ್ತದೆ ಎಂದು ದೇವರು ಹೇಳಿದ್ದನು. ನೀವು ಆ ಮರದ ಹಣ್ಣನ್ನು ತಿಂದ ದಿನವೇ ಸಾಯುವಿರಿ ಎಂದು ಹೇಳಿದ್ದನು. ಆದಾಮ ಹವ್ವ ಅದನ್ನು ತಿಂದ ದಿನವೇ ಹೂಣಲ್ಪಟ್ಟರ? ಇಲ್ಲ. ಆದರೆ ಅದೇ ದಿನ ಅವರು ಸತ್ತು ಹೋದರ? ನಿಜವಾಗಿಯೂ ಅವರು ಸತ್ತು ಹೋದರ? ನಿಜವಾಗಿಯೂ ಅವರು ಸತ್ತು ಹೋದರು. ಅದೇ ದಿನ ಮೊದಲುಗೊಂಡು ಆದಾಮ ಮತ್ತು ಹವ್ವ ಆತ್ಮೀಕವಾಗಿ ಸತ್ತು ಹೋದರು. ಯಾಕೆಂದರೆ ದೇವರೊಂದಿಗಿನ ಸಂಬಂಧದಲ್ಲಿ ಅವರು ಇರಲಿಲ್ಲ. ದೇವರಿಂದ ಬೇರ್ಪಡುವಿಕೆಯ ಮರಣವೆಂಬುದನ್ನು ನಾವು ಈಗಾಗಲೇ ಕಲಿತುಕೊಂಡಿದ್ದೇವೆ. ಆದಾಮ ಹವ್ವ ದೇವರಿಗೆ ಅವಿಧೇಯರಾದಾಗ ಅವರು ಜೀವದ ಮೂಲವಾದ ದೇವರಿಂದ ತಮ್ಮನ್ನು ತಾವೇ ಬೇರ್ಪಡಿಸಿಕೊಂಡರು. ಅವರು ಸೈತಾನನನ್ನು ನಂಬಿ ಅವನೊಂದಿಗೆ ಹೋಗುವುದನ್ನು ಆರಿಸಿಕೊಂಡಾಗ ದೇವರೊಂದಿಗಿನ ತಮ್ಮ ಸಂಬಂಧಕ್ಕೆ ದಂಡ ತೆರುವ ಹಾಗೆ ದೇವರ ಜೀವಿತದಲ್ಲಿನ ತಮ್ಮ ಪಾಲನ್ನು ಕಳೆದುಕೊಂಡರು. ದೇವರು ವಿರೋಧಿಯಾಗಿರುವ ಸೈತಾನನ ಪಕ್ಷವನ್ನು ಅವರು ತೆಗೆದುಕೊಂಡದರಿಂದ ಅವರು ದೇವರಿಗೆ ವೈರಿಗಳಾದರು. ದೇವರೊಂದಿಗಿನ ಅವರ ಸಂಬಂಧವು ಸತ್ತುಹೋಯಿತು. ಉದಾಹರಣೆಗಾಗಿ, ನಿಮಗೆ ಒಬ್ಬ ವೈರಿ ಇದ್ದರೆ ಮತ್ತು ನಿಮ್ಮ ಸ್ನೇಹಿತನು ಅವನೊಂದಿಗೆ ಪಕ್ಷವನ್ನು ವಹಿಸಿಕೊಂಡರೆ ಆಗ ನಿಮ್ಮ ಸ್ನೇಹಿತ ನಿಮ್ಮ ವೈರಿ ಎನ್ನುವುದು ನಿಜವಲ್ಲವೇ? ನಿಮ್ಮ ಸ್ನೇಹಿತನೊಂದಿಗಿನ ಸಂಬಂಧವು ಸತ್ತ ಹಾಗೆಯೇ. ನಾವು ಹೇಳುವ ಹಾಗೆ ನಿಮ್ಮ ಸ್ನೇಹಿತನ ವೈರಿ ನಿಮ್ಮ ವೈರಿ. ಇದೇ ರೀತಿಯಲ್ಲಿ ಯಾರು ಸೈತಾನನಿಗೆ ವಿಧೇಯರೋ ಅವರು ದೇವರಿಗೆ ಶತ್ರುಗಳು. ಪಾಪವು ಮನುಷ್ಯನನ್ನು ದೇವರಿಂದ ಬೇರ್ಪಡಿಸುತ್ತದೆ. ಈ ದಿನ ಮುಕ್ತಾಯಗೊಳಿಸುವುದಕ್ಕೆ ಮುಂಚೆ ನಾವು ಏನೋ ಒಂದನ್ನು ಅರ್ಥ ಮಾಡಿಕೊಂಡು ನೆನಪಿನಿಟ್ಟುಕೊಳ್ಳಬೇಕಾಗಿದೆ. ಅದೇನೆಂದರೆ, ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ಮತ್ತು ದೇವರಿಂದಾದ ಜೀವಿತದಿಂದ ದೂರವಾದವರಾಗಿ ದೂರವಾಗಿರುವುದಾಗಿದ್ದರೆ ಇಂಥವರ ಹಾಗೆ ನಾವೆಲ್ಲರೂ ಈ ಲೋಕದಲ್ಲಿ ಹುಟ್ಟಿದವರಾಗಿದ್ದೇವೆ. ನಾವು ಈ ರೀತಿಯವರಲ್ಲ. ಆದರೆ ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಆದಾಮನು ದೇವರಿಗೆ ಅವಿಧೇಯನಾದ ದಿನದಿಂದಲೇ ಅವನು ಪಾಪಿಯಾದನು. ಪಾಪ ಮಾಡಿದ ಆದಾಮನು ಮಾನವ ಜನಾಂಗದ ತಂದೆಯಾಗಿದ್ದಾನೆ. ಹಾಗಾಗಿ ಆದಾಮನು ಪಾಪದ ಫಲಿತಾಂಶವಾಗಿ ಅವನ ಸಂತಾನದವರೆಲ್ಲರೂ ಪಾಪಿಗಳಾದರು. ಒಂದು ಇಲಿಯು ಗುಂಡಿ ತೊಡುವುದಕ್ಕೆ ಜನ್ಮ ಕೊಡುತ್ತದೆ, ಸೇಬಿನ ಹಣ್ಣು ಮರದಿಂದ ದೂರದಲ್ಲಿ ಬಿಡುವುದಿಲ್ಲ. ಅದೇ ರೀತಿಯಲ್ಲಿ ಆದಾಮನ ಪಾಪವು ದೇವರಿಂದ ಅವನು ಬೇರ್ಪಡುವುದಕ್ಕೆ ಕಾರಣವಾಯಿತು. ತನ್ನ ಮೇಲಿನ ಅಧಿಕಾರವನ್ನು ತಿರಸ್ಕರಿಸಿದ ಆದಾಮನು ಜೀವಿಸುತ್ತಿರುವವರೆಲ್ಲರಿಗೆ ತಂದೆಯಾಗಿದ್ದಾನೆ. ಇದರ ಫಲಿತಾಂಶವೇ ಆದಾಮನ ಸಂತಾನದವರೆಲ್ಲರೂ ದೇವರಿಂದ ಬೇರ್ಪಟ್ಟವರಾಗಿಯೇ ಹುಟ್ಟಿದವರಾಗಿದ್ದಾರೆ. ಒಂದು ಸೋಂಕು ಯಾರಿಂದ ಉತ್ಪತ್ತಿಯಾಗಿರುತ್ತದೋ ಅದು ಅವರಿಗೆ ನಿರ್ಬಂಧಗೊಳ್ಳುವುದಿಲ್ಲ. ಇದು ನಿಜವಾಗಿಯೂ ದೇವರ ವಾಕ್ಯ ಹೇಳುವಂತೆಯೇ ಇದೆ. ಅದು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ದೇವರಿಂದ ತನ್ನನ್ನು ಬೇರ್ಪಡಿಸಿಕೊಂಡ ನಮ್ಮ ಮೂಲ ಪಿತೃವಾದ ಆದಾಮನು ಮರದಿಂದ ಕತ್ತರಿಸಲ್ಪಟ್ಟ ಕೊಂಬೆಯ ಹಾಗಿದ್ದಾನೆ. ಕೊಂಬೆಯು ಮರದೊಂದಿಗೆ ಹೆಚ್ಚು ಕಾಲ ಹೊಂದಿಕೆಯಾಗಿಲ್ಲದಿದ್ದರೆ ಏನಾಗುತ್ತದೆ? ಅದು ಒಣಗಿ ಹೋಗಿ ಸತ್ತು ಹೋಗುತ್ತದೆ. ಕತ್ತರಿಸಿ ಹಾಕಿದ ಕೊಂಬೆಯ ಭಾಗದ ಕೊಂಬೆಗಳಿಗೆ ಏನಾಗುತ್ತದೆ? ಅವು ಬದುಕಿರುತ್ತವೆಯಾ? ಇಲ್ಲ, ಅವು ಸಹ ಸತ್ತು ಹೋಗುತ್ತವೆ. ಯಾಕೆಂದರೆ ಅವು ಒಣಗಿ ಹೋದ ಕೊಂಬೆಗೆ ಸಂಬಂಧಪಟ್ಟಿರುತ್ತವೆ. ಅದೇ ರೀತಿಯಲ್ಲಿ ಆದಾಮನ ಎಲ್ಲಾ ಮಕ್ಕಳು ಕತ್ತರಿಸಿ ಹಾಕಿದ ಕೊಂಬೆಯ ಚಿಕ್ಕ ಚಿಕ್ಕ ಕೊಂಬೆಗಳ ಹಾಗಿದ್ದಾರೆ. ಪಾಪದ ಕಾರಣದಿಂದ ಆದಾಮನು ಒಣಗಿದ ಕೊಂಬೆಯ ಹಾಗಿದ್ದಾನೆ. ನಾವು ಅವನೊಂದಿಗೆ ಒಬ್ಬರಾಗಿದ್ದೇವೆ. ನಮ್ಮ ಮೂಲ ಪಿತೃವಾದ ಆದಾಮನ ಪಾಪವು ನಮ್ಮೆಲ್ಲರಿಗೂ ಪರಿಣಾಮವನ್ನುಂಟು ಮಾಡಿತು. ಅವರ ಗುಣ ಮತ್ತು ಶಿಕ್ಷೆಯನ್ನು ನಾವು ಹಂಚಿಕೊಂಡಿದ್ದೇವೆ. ಪ್ರವಾದಿಯಾದ ದಾವಿದನು ಕೀರ್ತನೆಗಳಲ್ಲಿ ಹೀಗೆ ಬರೆಯುತ್ತಾನೆ, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಇದು ಕೀರ್ತನೆ 31:5 ವಚನ. ಲೋಕದಾದ್ಯಂತ ಹರಡಿಕೊಂಡಿರುವ ಭಯಂಕರವಾದ ರೋಗವಾಗಿರುವ ಏಡ್ಸ್ನ ರೀತಿಯಲ್ಲಿ ಪಾಪವಿದೆ. ಒಂದು ಸಲ ಏಡ್ಸ್ ವ್ಯಕ್ತಿಯ ದೇಹದಲ್ಲಿ ಪ್ರವೇಶಿಸಿದರೆ ಅದು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಏಡ್ಸ್ ಹೊಂದಿದ ವ್ಯಕ್ತಿಯು ತನ್ನ ಮಕ್ಕಳಿಗೆ ಅದನ್ನು ಹರಡುತ್ತಾನೆ. ಏಡ್ಸ್ ಒಂದು ಹಂತಕನ ಹಾಗೆ ಮತ್ತು ಮನುಷ್ಯನು ಈವರೆಗೆ ಇದರಿಂದ ಸ್ವಸ್ಥತೆಯನ್ನು ಹೊಂದಿಲ್ಲ. ಪಾಪವು ಇದೇ ರೀತಿ ಇದೆ. ಇದು ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಒಂದು ಭಯಂಕರವಾದ ವಿನಾಶವಾಗಿದೆ. ಪಾಪವು ಒಂದು ಹಂತಕ, ಮನುಷ್ಯನು ಎಂದೆಂದಿಗೂ ನಾಶವಾಗುವುದಕ್ಕೆ ಕಾರಣವಾಗಿದ್ದು ಮತ್ತು ಮನುಷ್ಯನು ತಾನೇ ಇದರಿಂದ ಯಾವ ಪರಿಹಾರ ಇಲ್ಲದವನಾಗಿದ್ದಾನೆ. ಹೇಗೂ ಈ ದಿನ ನಾವು ಸಂತೋಷದಿಂದ ಹೃದಯದಿಂದ ದೇವರನ್ನು ಸ್ತುತಿಸುತ್ತಿದ್ದೇವೆ. ಯಾಕೆಂದರೆ ಪಾಪದ ಶಿಕ್ಷೆಯಿಂದ ಮತ್ತು ಪಾಪದ ಬಲದಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ದೇವರು ತಾನೇ ಒಂದು ಪರಿಹಾರವನ್ನು ಒದಗಿಸಿಕೊಟ್ಟಿದ್ದಾನೆ. ಹೇಗೂ ನಾವು ದೇವರು ಪರಿಹಾರವನ್ನು ನಂಬಿ ಅದನ್ನು ಹೊಂದಿಕೊಳ್ಳಬೇಕು. ದೇವರ ಚಿತ್ತವಾದರೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ದೇವರು ಆದಾಮ ಹವ್ವ ಮತ್ತು ಅವರ ಎಲ್ಲ ಸಂತಾನದವರಿಗೆ ನರಕ, ಸೈತಾನ ಮತ್ತು ಪಾಪದಿಂದ ಪಾಪಿಗಳೆಲ್ಲರನ್ನು ಬಿಡುಗಡೆಯಾಗುವುದಕ್ಕೆ ಲೋಕದೊಳಕ್ಕೆ ಬಿಡುಗಡೆ ಮಾಡುವುದಕ್ಕೆ ಲೋಕದೊಳಕ್ಕೆ ಬರಲಿಕ್ಕಿರುವ ಒಬ್ಬ ಶಕ್ತನಾದ ರಕ್ಷಕನ ಕುರಿತಾಗಿ ದೇವರು ಹೇಗೆ ಒಂದು ಅದ್ಭುತವಾದ ವಾಗ್ದಾನವನ್ನು ಕೊಟ್ಟನೆಂಬುದನ್ನು ನಾವು ನೋಡುತ್ತೇವೆ. ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಪ್ರವಾದಿಯಾದ ದಾವಿದನು ಬರೆದಿರುವ ಈ ಮಾತುಗಳ ಕುರಿತಾಗಿ ನೀವು ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದಲೇ ದ್ರೋಹಿಯೇ. ಕೀರ್ತನೆ 31:3.